ಅಧ್ಯಾಯ 32 ಕಾಮ್ಯಕರ್ಮಗಳ ಬಂಧನದಲ್ಲಿ ದೇವೋತ್ತಮ ಪುರುಷನು ಹೇಳಿದನು, ಕುಟುಂಬ ಜೀವನದ ಮಧ್ಯೆ ಬದುಕುವ ವ್ಯಕ್ತಿ ಧಾರ್ಮಿಕ ವಿಧಿಗಳನ್ನು ಆಚರಿಸುವುದರಿಂದ ಐಹಿಕ ಲಾಭಗಳನ್ನು ಪಡೆಯುತ್ತಾನೆ. ಆ ಮೂಲಕ ಆತ ತನ್ನ ಆರ್ಥಿಕ ಅಭಿವೃದ್ಧಿ ಹಾಗೂ ಇಂದ್ರಿಯ ಸುಖಾನುಭವಗಳನ್ನು ಪೂರೈಸಿಕೊಳ್ಳುತ್ತಾನೆ. ಮತ್ತೆ ಮತ್ತೆ ಆತ ಅದೇ ರೀತಿ ಮಾಡುತ್ತಾನೆ. ಅಂತಹವರು ಇಂದ್ರಿಯಾನುಭವದ ಸುಖಕ್ಕೆ ಅತಿಯಾಗಿ ಅಂಟಿಕೊಂಡವರಾಗಿ ಎಂದೆಂದಿಗೂ ಭಕ್ತಿ ಸೇವೆಯಿಂದ ವಂಚಿತರಾಗಿ ಬಿಡುತ್ತಾರೆ. ಆದ್ದರಿಂದ ಅವರು ದೇವತೆಗಳ ಮತ್ತು ಪಿತೃಗಳ ತೃಪ್ತಿಗಾಗಿ ನಾನಾ ರೀತಿಯ ಯಜ್ಞಗಳನ್ನು ಆಚರಿಸಿದರೂ ಹಾಗೂ ದೊಡ್ಡ ವ್ರತಗಳನ್ನು ಕೈಗೊಂಡರೂ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತರಾಗಿರುವುದೇ ಇಲ್ಲ. ಅಂತಹ ಐಹಿಕ ಭೋಗಾಸಕ್ತ ವ್ಯಕ್ತಿಗಳು ಇಂದ್ರಿಯ ಸುಖಾನುಭವದಲ್ಲಿ ಆಸಕ್ತರಾಗಿದ್ದು ಪಿತೃಗಳು ಮತ್ತು ದೇವತೆಗಳಿಗೆ ಶ್ರದ್ಧಾವಂತರಾಗಿ ಚಂದ್ರಲೋಕಕ್ಕೆ ಹೋಗಬಹುದು. ಅಲ್ಲಿ ಅವರು ಸೋಮರಸಪಾನ ಮಾಡುವರು. ಮರಳಿ ಅವರು ಈ ಲೋಕಕ್ಕೇ ಹಿಂತಿರುಗುವರು. ದೇವೋತ್ತಮ ಪರಮ ಪುರುಷ ಹರಿಯು ಅನಂತಶೇಷನೆಂಬ ತನ್ನ ಹಾವಿನ ಹಾಸಿಗೆಯಲ್ಲಿ ಮಲಗಿದಾಗ ಚಂದ್ರನಂತಹ ಸ್ವರ್ಗಲೋಕಗಳೂ ಸೇರಿ ಐಹಿಕ ಭೋಗಾಸಕ್ತ ವ್ಯಕ್ತಿಗಳ ಎಲ್ಲ ಲೋಕಗಳೂ ನಾಶ ಹೊಂದುತ್ತವೆ. ಬುದ್ಧಿವಂತರು ಹಾಗೂ ಶುದ್ಧ ಪ್ರಜ್ಞೆಯುಳ್ಳವರು ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣ ತೃಪ್ತರಾಗಿರುತ್ತಾರೆ. ಭೌತಿಕ ಗುಣಗಳಿಂದ ಮುಕ್ತರಾಗಿದ್ದು ಇಂದ್ರಿಯ ಸುಖಾನುಭವಕ್ಕಾಗಿ ಅವರು ಕೆಲಸ ಮಾಡುವುದಿಲ್ಲ. ಬದಲಾಗಿ ಅವರು ತಮ್ಮ ಸ್ವಂತ ವೃತ್ತಿ ಕರ್ತವ್ಯಗಳಲ್ಲಿ ತೊಡಗಿರುವುದರಿಂದ ಉಚಿತ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ನಿರ್ಲಿಪ್ತನಾಗಿ ಒಡೆತನದ ಭಾವವಿಲ್ಲದೆ ಮಿಥ್ಯಾಹಂಕಾರಿಯಾಗದೆ ತನ್ನ ವೃತ್ತಿಪರ ಕರ್ತವ್ಯಗಳನ್ನು ಆಚರಿಸುವವನು ಪರಿಪೂರ್ಣ ಪ್ರಜ್ಞಾಶುದ್ಧಿಯ ಸ್ಪರ್ಶದಿಂದ ತನ್ನ ಸ್ವರೂಪ ಸ್ಥಿತಿಯನ್ನು ಹೊಂದುತ್ತಾನೆ. ಹೀಗಾಗಿ ಆತ ಭೌತಿಕ ಕರ್ತವ್ಯಗಳು ಎನ್ನಬಹುದಾದಂತಹವನ್ನು ಆಚರಿಸುತ್ತಿದ್ದರೂ ಸುಲಭವಾಗಿ ಭಗವದ್ಧಾಮವನ್ನು ಪ್ರವೇಶಿಸಬಹುದು. ತೇಜೋ ಮಾರ್ಗದಿಂದ ಅಂತಹ ಮುಕ್ತ ಜೀವಿಗಳು ಪೂರ್ಣ ದೇವೋತ್ತಮ ಪುರುಷನನ್ನು ಸಮೀಪಿಸುತ್ತಾರೆ. ಆತ ಐಹಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳೆರಡಕ್ಕೂ ಒಡೆಯನಾಗಿದ್ದಾನೆ. ಅವುಗಳ ಉತ್ಪತ್ತಿಗೆ ಹಾಗೂ ಲಯಗಳಿಗೂ ಆತನೇ ಪರಮ ಕಾರಣನು. ದೇವೋತ್ತಮ ಪುರುಷನ ಹಿರಣ್ಯಗರ್ಭ ವಿಸ್ತರಣೆಯ ಆರಾಧಕರು ಬ್ರಹ್ಮನೂ ಮರಣ ಹೊಂದುವ ಕಾಲಾವಧಿಯಾದ ಎರಡು ಪರಾರ್ಧಗಳ ಕೊನೆಯವರೆಗೆ ಈ ಐಹಿಕ ಜಗತ್ತಿನಲ್ಲಿ ಇರುತ್ತಾರೆ. ಎರಡು ಪರಾರ್ಧಗಳೆಂದು ಕರೆಯಲಾದ ಮೂರು ಗುಣಗಳ ವಾಸಕಾಲವನ್ನು ಅನುಭವಿಸಿದ ನಂತರ ಬ್ರಹ್ಮನು ಪೃಥ್ವಿ, ನೀರು, ಗಾಳಿ, ಬೆಂಕಿ, ಆಕಾಶ, ಮನಸ್ಸು, ಅಹಂಕಾರ ಮೊದಲಾದ ಸ್ತರಗಳಿಂದ ಆವೃತವಾದ ಭೌತಿಕ ಜಗತ್ತನ್ನು ಮುಚ್ಚುತ್ತಾನೆ ಹಾಗೂ ದೇವೋತ್ತಮನ ಬಳಿಗೆ ಹಿಂತಿರುಗುತ್ತಾನೆ. ಪ್ರಾಣಾಯಾಮ ಹಾಗೂ ಮನೋನಿಗ್ರಹದ ಅಭ್ಯಾಸದಿಂದ ಈ ಭೌತಿಕ ಜಗತ್ತಿನೊಂದಿಗೆ ಸಂಬಂಧ ಕಳೆದುಕೊಳ್ಳುವ ಯೋಗಿಗಳು ದೂರ ಬಹುದೂರದಲ್ಲಿರುವ ಬ್ರಹ್ಮಲೋಕವನ್ನು ತಲುಪುತ್ತಾರೆ. ತಮ್ಮ ದೇಹವನ್ನು ತ್ಯಜಿಸಿದ ಬಳಿಕ ಬ್ರಹ್ಮನ ದೇಹವನ್ನು ಪ್ರವೇಶಿಸುತ್ತಾರೆ. ಆದ್ದರಿಂದ ಬ್ರಹ್ಮನು ಮುಕ್ತನಾಗಿ ಪರಬ್ರಹ್ಮನಾದ ದೇವೋತ್ತಮ ಪರಮ ಪುರುಷನ ಬಳಿಗೆ ಹೋದಾಗ ಅಂತಹ ಯೋಗಿಗಳೂ ಸಹ ದೇವರ ಲೋಕವನ್ನು ಪ್ರವೇಶಿಸುತ್ತಾರೆ. ಆದ್ದರಿಂದ ನನ್ನ ಪ್ರಿಯ ಮಾತೆಯೇ, ಭಕ್ತಿ ಸೇವೆಯಿಂದ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನ ನೇರ ಆಶ್ರಯವನ್ನು ಪಡೆ. ನನ್ನ ಪ್ರಿಯ ಮಾತೆಯೇ, ವ್ಯಕ್ತಿಯು ವಿಶೇಷವಾದ ಸ್ವಹಿತಾಸಕ್ತಿಯಿಂದ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸಬಹುದು. ಆದರೆ ಬ್ರಹ್ಮನಂತಹ ದೇವತೆಗಳು, ಸನತ್ಕುಮಾರನಂತಹ ಮಹಾ ಋಷಿಗಳು ಹಾಗೂ ಮರೀಚಿಯಂತಹ ಮಹಾಮುನಿಗಳೂ ಸಹ ಸೃಷ್ಟಿಕಾಲದಲ್ಲಿ ಮತ್ತೆ ಈ ಐಹಿಕ ಜಗತ್ತಿಗೆ ಬರಬೇಕಾಗುತ್ತದೆ. ಮೂರು ಐಹಿಕ ಗುಣಗಳು ಪರಸ್ಪರ ಸಂಯೋಜನೆಗೊಳ್ಳಲು ಆರಂಭವಾದಾಗ ಸಂಪೂರ್ಣ ವೇದಜ್ಞಾನಿಯು, ವಿಶ್ವದ ಸೃಷ್ಟಿಕರ್ತನೂ ಆದ ಬ್ರಹ್ಮನು ಮತ್ತು ಯೋಗ ಪದ್ಧತಿ ಹಾಗೂ ಆಧ್ಯಾತ್ಮಿಕ ಪಥದ ಲೇಖಕರಾದ ಮಹರ್ಷಿಗಳು, ಮಹಾಮುನಿಗಳು ಕಾಲತತ್ವದ ಪ್ರಭಾವಕ್ಕೊಳಗಾಗಿ ಮರಳಿ ಬರುತ್ತಾರೆ. ಅವರು ತಮ್ಮ ನಿಷ್ಕಾಮ ಕರ್ಮಗಳಿಂದಾಗಿ ಮುಕ್ತರಾಗಿರುತ್ತಾರೆ. ಮತ್ತೆ ಅವರು ಪ್ರಥಮ ಪುರುಷಾವತಾರದ ಬಳಿಗೆ ಹೋಗುತ್ತಾರೆ. ಆದರೆ ಸೃಷ್ಟಿಕಾಲದಲ್ಲಿ ಅವರು ಹಿಂದೆ ತಾವು ಹೊಂದಿದ್ದ ಸ್ಥಾನ ಮತ್ತು ರೂಪಗಳಲ್ಲಿಯೇ ಮರಳಿ ಬರುತ್ತಾರೆ. ಈ ಐಹಿಕ ಜಗತ್ತಿನಲ್ಲಿ ಅತ್ಯಾಸಕ್ತರಾಗಿರುವವರು ತಮ್ಮ ನಿಯಮಿತ ಕರ್ತವ್ಯಗಳನ್ನು ಬಹಳ ಸೊಗಸಾಗಿ ಮತ್ತು ವಿಶೇಷ ಶ್ರದ್ಧೆಯಿಂದ ಮಾಡುತ್ತಾರೆ. ತಮಗೆ ನಿಯಮಿಸಿದ ಎಲ್ಲ ಕರ್ತವ್ಯಗಳನ್ನೂ ಅವರು ಪ್ರತಿನಿತ್ಯ ಫಲಾಸಕ್ತರಾಗಿ ಆಚರಿಸುತ್ತಾರೆ. ರಜೋಗುಣ ಪ್ರಚೋದಿತರಾದ ಅಂತಹ ವ್ಯಕ್ತಿಗಳು ಸದಾ ಆತಂಕದಿಂದ ಕೂಡಿರುತ್ತಾರೆ. ಅವರಿಗೆ ಇಂದ್ರಿಯ ನಿಗ್ರಹವಿಲ್ಲದುದರಿಂದ ಯಾವಾಗಲೂ ಅವರು ಇಂದ್ರಿಯ ಸುಖಾಪೇಕ್ಷಿಗಳಾಗಿರುತ್ತಾರೆ. ಅವರು ಪಿತೃಗಳನ್ನು ಪೂಜಿಸುತ್ತಾರೆ. ತಮ್ಮ ಕುಟುಂಬದ, ಸಮಾಜದ ಅಥವಾ ರಾಷ್ಟ್ರ ಜೀವನದ ಆರ್ಥಿಕ ಸುಧಾರಣೆಗಾಗಿ ಅವರು ಹಗಲಿರುಳೂ ಸದಾ ಶ್ರಮಿಸುತ್ತಿರುತ್ತಾರೆ. ಅಂತಹ ವ್ಯಕ್ತಿಗಳನ್ನು ತ್ರೈವರ್ಗಿಕರೆಂದು ಕರೆಯಲಾಗಿದೆ. ಏಕೆಂದರೆ ಅವರು ಉನ್ನತ ಸ್ಥಿತಿಗೇರುವ ಮೂರು ಪ್ರಕ್ರಿಯೆಗಳಲ್ಲಿ ಆಸಕ್ತರಾಗಿರುತ್ತಾರೆ. ಬದ್ಧಾತ್ಮರಿಗೆ ಪರಿಹಾರ ನೀಡಬಲ್ಲ ದೇವೋತ್ತಮ ಪರಮ ಪುರುಷನಿಗೆ ಅವರು ವಿಮುಖರಾಗಿರುತ್ತಾರೆ. ದಿವ್ಯ ಪರಾಕ್ರಮಗಳ ಕಾರಣದಿಂದಾಗಿ ಕೇಳಲರ್ಹವಾದ ದೇವೋತ್ತಮ ಪರಮ ಪುರುಷನ ಲೀಲೆಗಳಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ. ಅಂತಹ ವ್ಯಕ್ತಿಗಳು ಭಗವಂತನ ಪರಮಾದೇಶದಿಂದ ಖಂಡಿಸಲ್ಪಟ್ಟಿದ್ದಾರೆ. ಏಕೆಂದರೆ ಅವರು ದೇವೋತ್ತಮ ಪರಮ ಪುರುಷನ ಕಾರ್ಯಸುಧೆಗೆ ವಿಮುಖರಾದುದರಿಂದ ಅವರನ್ನು ಮಲ ತಿನ್ನುವ ಹಂದಿಗಳಿಗೆ ಹೋಲಿಸಲಾಗಿದೆ. ಅವರು ಭಗವಂತನ ದಿವ್ಯ ಕಾರ್ಯಗಳ ಕಥಾಶ್ರವಣವನ್ನು ತ್ಯಜಿಸಿ ಐಹಿಕವಾದಿ ವ್ಯಕ್ತಿಗಳ ಹೇಯ ಕಾರ್ಯಗಳನ್ನು ಕೇಳುವುದರಲ್ಲಿ ತೊಡಗಿರುತ್ತಾರೆ. ಅಂತಹ ಐಹಿಕವಾದಿ ವ್ಯಕ್ತಿಗಳು ದಕ್ಷಿಣ ಪಥದಿಂದ ಪಿತೃಲೋಕಕ್ಕೆ ಹೋಗಲು ಅವಕಾಶವಿದೆ. ಆದರೆ ಮತ್ತೆ ಅವರು ಈ ಭೂಲೋಕಕ್ಕೆ ಬರುತ್ತಾರೆ ಹಾಗೂ ಅವರು ತಮ್ಮ ಕುಟುಂಬಗಳಲ್ಲಿಯೇ ಜನ್ಮವೆತ್ತಿ ಆ ಜನ್ಮ ಪರ್ಯಂತ ಅದೇ ಕಾಮ್ಯಕರ್ಮಗಳನ್ನು ಆರಂಭಿಸುತ್ತಾರೆ. ಉನ್ನತ ಸ್ಥಾನಕ್ಕೇರಿದವನು ಹೇಗೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಕೆಳಗೆ ಬೀಳುವನು, ಹಾಗೆ ಪುಣ್ಯಕರ್ಮ ಫಲಗಳು ತೀರಿದಾಗ ದೈವದ ಏರ್ಪಾಡಿನಿಂದ ಅವರು ಪತನ ಹೊಂದಿ ಮತ್ತೆ ಈ ಲೋಕಕ್ಕೇ ಮರಳುತ್ತಾರೆ. ನನ್ನ ಪ್ರಿಯ ಮಾತೆಯೇ, ಆದ್ದರಿಂದ ನೀನು ದೇವೋತ್ತಮ ಪರಮ ಪುರುಷನಲ್ಲಿ ಆಶ್ರಯ ತೆಗೆದುಕೋ ಎಂದು ನಾನು ನಿನಗೆ ತಿಳಿಯ ಹೇಳುತ್ತೇನೆ. ಏಕೆಂದರೆ ಆತನ ಪಾದ ಕಮಲಗಳು ಪೂಜಿಸಲು ಅರ್ಹವಾದಂತಹವು. ಇದನ್ನು ನೀನು ಎಲ್ಲ ರೀತಿಯ ಪ್ರೇಮಪೂರ್ಣ ಭಕ್ತಿಯಿಂದ ಸ್ವೀಕರಿಸು. ಅದರಿಂದ ನೀನು ದಿವ್ಯ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗುವಿಕೆ ಮತ್ತು ಕೃಷ್ಣನಲ್ಲಿ ಭಕ್ತಿ ಸೇವೆಯ ಅನ್ವಯವು ಜ್ಞಾನ, ವೈರಾಗ್ಯ ಹಾಗೂ ಆತ್ಮ ಸಾಕ್ಷಾತ್ಕಾರದಲ್ಲಿ ಪ್ರಗತಿ ಹೊಂದುವುದನ್ನು ಸಾಧ್ಯವಾಗಿಸುತ್ತದೆ. ಉನ್ನತ ಭಕ್ತನ ಮನಸ್ಸು ಇಂದ್ರಿಯ ಕಾರ್ಯಗಳಲ್ಲಿ ಸಮಸ್ಥಿತಿ ಪಡೆಯುತ್ತದೆ ಹಾಗೂ ಪ್ರಿಯ ಮತ್ತು ಅಪ್ರಿಯ ಎರಡಕ್ಕೂ ಅತೀತವಾಗಿರುತ್ತದೆ. ತನ್ನ ದಿವ್ಯ ಬುದ್ಧಿಯಿಂದಾಗಿ ಪರಿಶುದ್ಧ ಭಕ್ತನು ತನ್ನ ದೃಷ್ಟಿಯಲ್ಲಿ ಸಮದರ್ಶಿಯಾಗಿರುತ್ತಾನೆ. ಹೀಗಾಗಿ ಜಡ ವಸ್ತುವಿನಿಂದ ಅಕಲುಷಿತನೆಂದು ಕಾಣುತ್ತಾನೆ. ಆತ ಯಾವುದನ್ನು ಉಚ್ಚ ಅಥವಾ ನೀಚ ಎಂದು ಕಾಣುವುದಿಲ್ಲ ಹಾಗೂ ಪರಮ ಪುರುಷನ ಗುಣಗಳೊಂದಿಗೆ ಸಮನಾದ ದಿವ್ಯ ವೇದಿಕೆಗೆ ತಾನೂ ಏರಿದಂತೆ ಭಾವಿಸುತ್ತಾನೆ. ದೇವೋತ್ತಮ ಪರಮ ಪುರುಷನೊಬ್ಬನೇ ಸಂಪೂರ್ಣವಾಗಿ ದಿವ್ಯ ಜ್ಞಾನವುಳ್ಳವನಾಗಿರುತ್ತಾನೆ. ಆದರೆ ಅರಿವಿನ ಪ್ರಕ್ರಿಯೆಗಳಿಗೆ ಅನುಗುಣವಾಗಿ ನಿರಾಕಾರ ಬ್ರಹ್ಮನಾಗಿ, ಪರಮಾತ್ಮನಾಗಿ, ದೇವೋತ್ತಮ ಪರಮ ಪುರುಷನಾಗಿ ಅಥವಾ ಪುರುಷ ಅವತಾರನಾಗಿ ಹೀಗೆ ಬೇರೆ ಬೇರೆಯಾಗಿ ತೋರುತ್ತಾನೆ. ಜಡ ವಸ್ತುವಿನಿಂದ ಹೊಂದಬಹುದಾದ ಸಂಪೂರ್ಣ ನಿರ್ಲಿಪ್ತತೆಯು ಎಲ್ಲ ಯೋಗಿಗಳಲ್ಲಿಯೂ ಉಂಟಾಗುವ ಅತ್ಯುತ್ತಮ ತಿಳಿವಳಿಕೆಯಾಗಿದೆ. ಇದನ್ನು ನಾನಾ ಪ್ರಕಾರದ ಯೋಗಗಳಿಂದ ಸಾಧಿಸಬಹುದಾಗಿದೆ. ದಿವ್ಯತ್ವಕ್ಕೆ ವಿಮುಖರಾದವರು ಪರಮ ಸತ್ಯವನ್ನು ಊಹಾತ್ಮಕ ಇಂದ್ರಿಯಾನುಭವದಿಂದ ಬೇರೆ ಬೇರೆ ರೀತಿಯಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಆದ್ದರಿಂದ ತಪ್ಪು ಊಹೆಯ ನಿಮಿತ್ತ ಪ್ರತಿಯೊಂದೂ ಅವರಿಗೆ ಸಾಪೇಕ್ಷವಾಗಿ ತೋರುತ್ತದೆ. ಮಹತ್ ತತ್ವವೆಂಬ ಸಮಗ್ರ ಶಕ್ತಿಯಿಂದ ನಾನು ಐಹಿಕ ಪ್ರಕೃತಿಯ ಮೂರು ಗುಣಗಳನ್ನು, ಮಿಥ್ಯಾಹಂಕಾರವನ್ನು, ಪಂಚಮಹಾಭೂತಗಳನ್ನು, ವ್ಯಕ್ತಿಗತ ಪ್ರಜ್ಞೆಯನ್ನು, ಏಕಾದಶ ಇಂದ್ರಿಯಗಳು ಹಾಗೂ ಭೌತಿಕ ಶರೀರವನ್ನು ವ್ಯಕ್ತಪಡಿಸಿದ್ದೇನೆ. ಅದೇ ರೀತಿ ಇಡೀ ವಿಶ್ವವು ದೇವೋತ್ತಮ ಪರಮ ಪುರುಷನಿಂದ ಮೂಡಿಬಂದಿದೆ. ಶ್ರದ್ಧೆ, ಸ್ಥಿರತೆ ಹಾಗೂ ಸಂಪೂರ್ಣ ನಿರ್ಲಿಪ್ತತನದಿಂದ ಭಕ್ತಿ ಸೇವೆಯಲ್ಲಿ ಈಗಾಗಲೇ ನಿರತನಾಗಿದ್ದು ಸದಾ ಭಗವತ್ ಚಿಂತನೆಯಲ್ಲಿ ತನ್ಮಯನಾದಂತಹವನು ಈ ಪರಿಪೂರ್ಣ ಜ್ಞಾನವನ್ನು ಸಾಧಿಸಬಹುದು. ಆತ ಭೌತಿಕ ಸಂಗದಿಂದ ದೂರನಾಗಿರುತ್ತಾನೆ. ನನ್ನ ಪ್ರಿಯ ಆದರಣೀಯ ಮಾತೆಯೇ, ನಾನು ಈಗಾಗಲೇ ಪರಮ ಸತ್ಯವನ್ನು ತಿಳಿದುಕೊಳ್ಳುವ ಹಾದಿಯನ್ನು ವಿವರಿಸಿದ್ದೇನೆ. ಆ ಮೂಲಕ ಯಾರಾದರಾಗಲಿ ಜಡ ಮತ್ತು ಚೇತನ ಅವುಗಳ ಸಂಬಂಧದ ನಿಜ ತತ್ವವನ್ನು ಅರಿತುಕೊಳ್ಳಬಹುದು. ತಾತ್ವಿಕ ಶೋಧನೆಯು ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಪರ್ಯವಸಾನವಾಗುತ್ತದೆ. ಈ ಅರಿವನ್ನು ಪಡೆದ ಬಳಿಕ ಭೌತಿಕ ಪ್ರಕೃತಿ ಗುಣಗಳಿಂದ ಮುಕ್ತನಾದ ಯಾರಾದರಾಗಲಿ ಭಕ್ತಿ ಸೇವೆಯ ಹಂತವನ್ನು ತಲುಪುತ್ತಾನೆ. ನೇರವಾಗಿ ಭಕ್ತಿ ಸೇವೆಯಿಂದಾಗಲಿ ಅಥವಾ ತಾತ್ವಿಕ ಶೋಧನೆಯಿಂದಾಗಲಿ ಒಬ್ಬನು ಅದೇ ಗುರಿಯನ್ನು, ಅಂದರೆ ದೇವೋತ್ತಮ ಪರಮಪುರುಷನನ್ನು ಕಂಡುಕೊಳ್ಳಬೇಕು. ಒಂದೇ ವಸ್ತು ಅದರ ನಾನಾ ರೀತಿಯ ಗುಣಗಳಿಂದಾಗಿ ಬೇರೆ ಬೇರೆ ಇಂದ್ರಿಯಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರಶಂಸಿಸಲ್ಪಡುತ್ತದೆ. ಅದೇ ರೀತಿ ದೇವೋತ್ತಮ ಪರಮ ಪುರುಷನು ಒಬ್ಬನೇ, ಆದರೆ ಆತನು ಬೇರೆ ಬೇರೆ ಶಾಸ್ತ್ರಾದೇಶಗಳ ಪ್ರಕಾರ ಬೇರೆ ಬೇರೆಯಾಗಿ ತೋರುತ್ತಾನೆ. ಕಾಮ್ಯ ಕರ್ಮಗಳು ಮತ್ತು ಯಜ್ಞಗಳನ್ನು ಆಚರಿಸುವುದರಿಂದ, ದಾನ ಮಾಡುವುದರಿಂದ, ತಪಸ್ಸನ್ನು ಆಚರಿಸುವುದರಿಂದ, ಬೇರೆ ಬೇರೆ ಸಾಹಿತ್ಯಗಳ ಅಧ್ಯಯನದಿಂದ, ತಾತ್ವಿಕ ಶೋಧ ನಡೆಸುವುದರಿಂದ, ಮನಸ್ಸನ್ನು ನಿಗ್ರಹಿಸುವುದರಿಂದ, ಇಂದ್ರಿಯಗಳ ದಮನ ಮಾಡುವುದರಿಂದ, ಸನ್ಯಾಸ ಸ್ವೀಕರಿಸುವುದರಿಂದ ಮತ್ತು ಸಾಮಾಜಿಕ ವ್ಯವಸ್ಥೆಯ ನಿಯಮಿತ ಕರ್ತವ್ಯಗಳನ್ನು ಆಚರಿಸುವುದರಿಂದ, ಬೇರೆ ಬೇರೆ ಯೋಗಾಂಗಗಳ ಅಭ್ಯಾಸದಿಂದ, ಭಕ್ತಿ ಸೇವಾಚರಣೆಯಿಂದ ಮತ್ತು ಪ್ರವೃತ್ತಿ ಮತ್ತು ನಿವೃತ್ತಿ ಎರಡರ ಸಂಕೇತಗಳನ್ನು ಒಳಗೊಂಡ ಭಕ್ತಿ ಸೇವೆಯ ಪ್ರಕ್ರಿಯೆಯ ಅಭಿವ್ಯಕ್ತಿಯಿಂದ, ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ, ವೈರಾಗ್ಯದ ಪ್ರಬಲ ಭಾವನೆಯನ್ನು ಬೆಳೆಸಿಕೊಳ್ಳುವುದರಿಂದ, ಆತ್ಮ ಸಾಕ್ಷಾತ್ಕಾರದ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಅರಿತುಕೊಳ್ಳುವುದರಲ್ಲಿ ಯಾರು ತಜ್ಞನೋ ಆತ ದೇವೋತ್ತಮ ಪರಮ ಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಆತ ಐಹಿಕ ಜಗತ್ತು ಹಾಗೂ ಆಧ್ಯಾತ್ಮಿಕ ಜಗತ್ತುಗಳೆರಡರಲ್ಲೂ ಭಗವಂತನು ಹೇಗೆ ಪ್ರತಿನಿಧಿತವಾಗಿದ್ದಾನೋ ಹಾಗೆ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ನನ್ನ ಪ್ರಿಯ ಮಾತೆಯೇ, ನಾನು ನಿನಗೆ ಭಕ್ತಿ ಸೇವಾ ಪ್ರಕ್ರಿಯೆಯನ್ನು ಮತ್ತು ನಾಲ್ಕು ಸಾಮಾಜಿಕ ವಿಭಾಗಗಳಲ್ಲಿ ಅದರ ಸ್ವರೂಪವನ್ನು ವಿವರಿಸಿದ್ದೇನೆ. ಅಲ್ಲದೆ ಕಣ್ಣಿಗೆ ಕಾಣದಿದ್ದರೂ ಅನಂತ ಕಾಲವು ಹೇಗೆ ಜೀವಿಗಳನ್ನು ಬೆನ್ನಟ್ಟಿದೆ ಎನ್ನುವುದನ್ನೂ ಕೂಡ ವಿವರಿಸಿದ್ದೇನೆ. ತನ್ನ ನಿಜ ರೂಪವನ್ನು ಮರೆತು ಅಥವಾ ಅಜ್ಞಾನದಿಂದ ಕರ್ಮಗಳನ್ನು ಆಚರಿಸುವ ಜೀವಿಗೆ ಅನೇಕ ರೀತಿಯ ಭೌತಿಕ ಅಸ್ತಿತ್ವಗಳಿವೆ. ನನ್ನ ಪ್ರಿಯ ಮಾತೆಯೇ, ಯಾರು ಆ ವಿಸ್ಮೃತಿಯನ್ನು ಪಡೆಯುತ್ತಾರೆಯೋ ಅಂತಹವರು ತಮ್ಮ ಅಂತಿಮ ಗತಿ ಏನೆಂಬುದನ್ನು ತಿಳಿಯಲಾರರು. ಭಗವಾನ್ ಕಪಿಲನು ಮುಂದುವರಿಸಿದನು, ಈ ಉಪದೇಶವನ್ನು ಅಸೂಯಾಪರರಿಗೆ, ದುರಹಂಕಾರಿಗಳಿಗೆ ಅಥವಾ ದುಷ್ಟ ಸ್ವಭಾವದ ವ್ಯಕ್ತಿಗಳಿಗೆ ಹೇಳಿಲ್ಲ. ವಂಚಕರಿಗೆ ಅಥವಾ ಭೌತಿಕ ಸಂಪತ್ತಿನಿಂದ ಗರ್ವಿಷ್ಠರಾದವರನ್ನು ಉದ್ದೇಶಿಸಿಯೂ ಇದನ್ನು ಹೇಳಿಲ್ಲ. ದುರಾಸೆಯುಳ್ಳವರಿಗೆ, ಕುಟುಂಬ ಜೀವನದಲ್ಲಿ ಅತಿಯಾದ ಆಸಕ್ತಿಯುಳ್ಳವರಿಗೆ ಹಾಗೂ ಭಕ್ತರಲ್ಲದವರಿಗೆ ಹಾಗೂ ಭಕ್ತರು ಮತ್ತು ದೇವೋತ್ತಮ ಪುರುಷನನ್ನು ದ್ವೇಷಿಸುವಂತಹವರಿಗೆ ಇದನ್ನು ಉಪದೇಶಿಸಬಾರದು. ಗುರುಗಳಲ್ಲಿ ಗೌರವವುಳ್ಳ, ಅಸೂಯೆಯಿಲ್ಲದ, ಎಲ್ಲ ಜೀವಿಗಳಲ್ಲೂ ಸ್ನೇಹಭಾವವುಳ್ಳ, ಪ್ರಾಮಾಣಿಕತೆ ಹಾಗೂ ಶ್ರದ್ಧೆಯಿಂದ ಸೇವೆ ಸಲ್ಲಿಸಲು ಕಾತರನಾದ ಶ್ರದ್ಧಾವಂತ ಭಕ್ತನಿಗೆ ಉಪದೇಶ ನೀಡಬೇಕು. ದೇವೋತ್ತಮ ಪರಮ ಪುರುಷನನ್ನು ಎಲ್ಲಕ್ಕಿಂತ ಹೆಚ್ಚು ಪ್ರಿಯವೆಂದು ಭಾವಿಸಿದವರಿಗೆ, ಯಾರ ಬಗ್ಗೆಯೂ ಅಸೂಯೆ ಇಲ್ಲದವರಿಗೆ, ಸಂಪೂರ್ಣ ಶುಚಿಯಾಗಿರುವಂತಹವರಿಗೆ, ಮತ್ತು ಕೃಷ್ಣ ಪ್ರಜ್ಞೆಯಿಂದ ಹೊರತಾದ ವಿಷಯಗಳ ಬಗ್ಗೆ ವೈರಾಗ್ಯ ಬೆಳೆಸಿಕೊಂಡಂತಹವರಿಗೆ ಗುರುಗಳು ಈ ಉಪದೇಶವನ್ನು ಬೋಧಿಸಬೇಕು. ಶ್ರದ್ಧೆ ಹಾಗೂ ಪ್ರೀತಿಯಿಂದ ಒಂದು ಸಲ ನನ್ನನ್ನು ಧ್ಯಾನ ಮಾಡುವವನು, ನನ್ನ ಶ್ರವಣ ಹಾಗೂ ನನ್ನ ಕೀರ್ತನೆ ಮಾಡುವಂತಹವನು ಖಂಡಿತವಾಗಿಯೂ ಮರಳಿ ಭಗವದ್ಧಾಮಕ್ಕೆ ಮತ್ತೆ ಹಿಂದಿರುಗುತ್ತಾನೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂಧದ ಕಾಮ್ಯಕರ್ಮಗಳ ಬಂಧನದಲ್ಲಿ ಎಂಬ 32ನೆಯ ಅಧ್ಯಾಯದ ಅನುವಾದವು ಮುಗಿಯಿತು.